ಜ್ಞಾನ ಕಸ್ತೂರಿ, ಜ್ಞಾನ ಕಸ್ತೂರಿ, ಜ್ಞಾನ ಕಸ್ತೂರಿ, ಜ್ಞಾನ ಕಸ್ತೂರಿ.
ಓಂ ಶಾಂತಿ. ಜ್ಞಾನವೇ ಬೆಳಕು, ಅಂತರಂಗದ ಅರಿವಿಗೆ ಈ ಬೆಳಕು ಆಧಾರ. ಅಜ್ಞಾನವೆಂಬ ಕತ್ತಲೆಯಿಂದ ಹೊರಬಂದಾಗಲೇ ಮಾನವನಿಗೆ ಕಾಣುವುದು ಜ್ಞಾನ ಜ್ಯೋತಿ, ಸ್ವಯಂ ಅರಿವು, ಅದುವೇ ಆತ್ಮಾನುಭೂತಿ. ಸತ್ಯ ಜ್ಞಾನಕ್ಕಾಗಿ ಮಾನವನ ಅನ್ವೇಷಣೆ ಬಹುಕಾಲದಿಂದ ಪ್ರಾರಂಭ. ಸ್ವಯಂ ಅರಿವಿನೊಂದಿಗೆ ಸೃಷ್ಟಿಕರ್ತನನ್ನು ಕಾಣುವ ಕಾತುರ. ಕತ್ತಲೆಯ ಆಚೆ ಬೆಳಕಿದೆ ಎಂಬುದು ಅವನಿಗೆ ಗೊತ್ತು. ಆದರೆ ಅವನನ್ನು ಆವರಿಸಿದ ಅಜ್ಞಾನವೆಂಬ ಕತ್ತಲೆಯ ಕಾರಣ ಅವನು ಕಣ್ಣಿದ್ದರೂ ಕುರುಡ, ಕಿವಿಗಳಿದ್ದರೂ ಕಿವುಡ. ಅವನಿಗೆ ಕೇಳುವುದು ಕಾಣುವುದು ಕೇವಲ ಲೌಕಿಕ ಮಾತ್ರ. ಇಂದು ಮಾನವನ ಲೌಕಿಕ ಜೀವನ ಯಾಂತ್ರಿಕವಾಗಿದೆ. ದುಡಿತದಲ್ಲಿ ಅವನಿಗೆ ಬಿಡುವೇ ಇಲ್ಲ. ಆದರೂ ಅವನಿಗೆ ಗೊತ್ತಿಲ್ಲದ ಶಕ್ತಿಯೊಂದು ಅವನನ್ನು ಆಧ್ಯಾತ್ಮಿಕತೆಯ ಕಡೆಗೆ ಆಕರ್ಷಿಸುತ್ತದೆ. ಕಲುಷಿತ ವಾತಾವರಣ, ಅರ್ಥಹೀನ ಸಾಮಾಜಿಕ ವ್ಯವಸ್ಥೆ, ತೋರಿಕೆಯ ಸಂಬಂಧಗಳು ಅವನ ಮಾನಸಿಕ ಶಾಂತಿಗೆ ಭಂಗ ತರುತ್ತವೆ. ಮಾನಸಿಕ ಸಮಸ್ಯೆಗಳು ಅವನ ಅಸ್ತಿತ್ವವನ್ನೇ ಪ್ರಶ್ನಿಸುತ್ತವೆ. ಆಗ ಅವನಲ್ಲಿ ಅನೇಕ ಪ್ರಶ್ನೆಗಳು ಎದ್ದು ನಿಲ್ಲುತ್ತವೆ. ನಾನು ಯಾರು? ಇಲ್ಲಿಗೇಕೆ ಬಂದೆ? ನಾನು ಹೋಗುವುದೆಲ್ಲಿಗೆ? ಈ ಪ್ರಶ್ನೆಗಳಿಗೆ ಉತ್ತರ ದೊರೆಯದಿದ್ದಾಗ ಮತ್ತಷ್ಟು ಅಶಾಂತನಾಗುತ್ತಾನೆ. ಕತ್ತಲೆಯಿಂದ ಬೆಳಕಿನೆಡೆ ಕೊಂಡೊಯ್ಯಲು ದೇವರಲ್ಲಿ ಪ್ರಾರ್ಥಿಸುತ್ತಾನೆ. ಅವನ ಪ್ರಾರ್ಥನೆ ಸಫಲಗೊಳ್ಳುವುದು ಈ ಕಲ್ಪದ ಅಂತ್ಯ ಸುವರ್ಣ ಸಮಯ ಸಂಗಮದಲ್ಲಿ. ಸೃಷ್ಟಿಕರ್ತ, ನಿರಾಕಾರ ಪರಂಪಿತ ಪರಮಾತ್ಮ, ಪ್ರಜಾಪಿತ ಬ್ರಹ್ಮಾರವರ ಸಾಕಾರ ಮಾಧ್ಯಮದಿಂದ ಆಧ್ಯಾತ್ಮಿಕ ಜ್ಞಾನ ಸಹಜ ರಾಜಯೋಗದ ಶಿಕ್ಷಣ ನೀಡಿ ಪತಿತರನ್ನು ಪಾವನಗೊಳಿಸುತ್ತಾರೆ. ಪ್ರಜಾಪಿತ ಬ್ರಹ್ಮಕುಮಾರಿಯರ ಈಶ್ವರೀಯ ವಿಶ್ವವಿದ್ಯಾಲಯ ಇಂದು ವಿಶ್ವದ ಸುಮಾರು 70 ರಾಷ್ಟ್ರಗಳಲ್ಲಿ 3,500 ರಾಜಯೋಗ ಶಿಕ್ಷಣ ಕೇಂದ್ರಗಳ ಮೂಲಕ ಮಾನಸಿಕ ಶಾಂತಿ ನೆಮ್ಮದಿಗಾಗಿ ಈಶ್ವರೀಯ ಜ್ಞಾನ ನೀಡುತ್ತಿದ್ದು, ಜಾತಿ ಧರ್ಮ ವರ್ಣ ಭಾಷೆಯ ಭೇದವಿಲ್ಲದ ಸಮಾಜದ ನಿರ್ಮಾಣ ಮಾಡಲು ಆಧ್ಯಾತ್ಮಿಕ ಜ್ಞಾನ ನೀಡಿ ವಿಶ್ವದ ಸರ್ವ ಮನುಷ್ಯಾತ್ಮರನ್ನು ಏಕತೆ ಸ್ನೇಹ ಪ್ರೇಮದ ಮಧುರ ಸೂತ್ರದಲ್ಲಿ ಬಂಧಿಸುವ ವಿಶ್ವ ಕುಟುಂಬ ನಿರ್ಮಾಣದ ಕಾರ್ಯ ಮಾಡುತ್ತಿದೆ. ಈ ಸೇವೆಗೆ ಮಾನ್ಯತೆ ನೀಡಿ ವಿಶ್ವಸಂಸ್ಥೆಯು ಈ ವಿದ್ಯಾಲಯಕ್ಕೆ ಅನೇಕ ಶಾಂತಿದೂತ ಪ್ರಶಸ್ತಿಗಳನ್ನು ನೀಡಿದೆ. ಈ ಧ್ವನಿ ಸುರಳಿ ಕೂಡ ಈಶ್ವರೀಯ ವಿಚಾರಧಾರೆಯ ಮೇಲೆ ಆಧಾರಿತ ಜ್ಞಾನ ಕಸ್ತೂರಿ. ಈ ಕಸ್ತೂರಿ ತಮಗೆಲ್ಲ ಆಧ್ಯಾತ್ಮಿಕ ಸುಗಂಧ ನೀಡಲಿ ಎಂಬುದೇ ನಮ್ಮ ಈ ಸೇವೆಯ ಉದ್ದೇಶ.
ಕಸ್ತೂರಿಯ ಸುಗಂಧ ಕ್ಷಣಿಕ, ಅದು ಮಾನವನ ಬಾಹ್ಯ ಇಂದ್ರಿಯಗಳಿಗೆ ಮಾತ್ರ ಸೀಮಿತ. ಆದರೆ ಆಧ್ಯಾತ್ಮಿಕ ಜ್ಞಾನ ಕಸ್ತೂರಿ ಅವನ ಅಂತರಾಳಕ್ಕೆ ಇಳಿದು ಆತ್ಮಿಕ ಸ್ಥಿತಿಯ ಅನುಭವ ನೀಡುವುದು, ತನ್ನನ್ನು ತಾನು ತಿಳಿದುಕೊಳ್ಳಲು ಪ್ರೇರೇಪಿಸುವುದು.
ಮಹಾತತ್ವಜ್ಞಾನಿ ಸಾಕ್ರೆಟಿಸ್ ನಿನ್ನನ್ನು ನೀನು ತಿಳಿ ಎಂದು ಅಂದು ಹೇಳಿದ ಮಾತುಗಳು ಇಂದಿಗೂ ಪ್ರಸ್ತುತ. ವಿಶ್ವದಲ್ಲಿ ಮಾನವ ತನ್ನನ್ನು ತಾನು ತಿಳಿಯಲು ಇತಿಹಾಸದ ಉದ್ದಕ್ಕೂ ಪ್ರಯತ್ನ ಮಾಡುತ್ತಲೇ ಬಂದಿದ್ದಾನೆ. ನಾನು ಯಾರು? ಎಲ್ಲಿಂದ ಬಂದೆ? ನನಗಿಲ್ಲೇನು ಕೆಲಸ? ನಾನು ಹೋಗಬೇಕಾದದ್ದು ಎಲ್ಲಿಗೆ? ಈ ಪ್ರಶ್ನೆಗಳಿಗೆ ಇತಿಹಾಸದ ಅನೇಕ ವಿಭೂತಿ ಪುರುಷರು, ತತ್ವಜ್ಞಾನಿಗಳು, ಧರ್ಮಸ್ಥಾಪಕರು ತಮ್ಮದೇ ಆದ ಭಿನ್ನ ಭಿನ್ನ ರೀತಿಯಲ್ಲಿ ಉತ್ತರಿಸಲು ಪ್ರಯತ್ನಿಸಿದ್ದಾರೆ. ಇವರೆಲ್ಲರೂ ಹೇಳುವ ವಿಧಾನ ಭಿನ್ನವಾಗಿರಬಹುದು, ಆದರೆ ಅವರ ಸಿದ್ಧಾಂತಗಳ ಸಾರ ಮಾತ್ರ ಒಂದೇ ಆಗಿದೆ. ಒಬ್ಬ ಸಾಮಾನ್ಯ ಮನುಷ್ಯನಿಗೆ ನೀನು ಯಾರು ಎಂದು ಪ್ರಶ್ನಿಸಿದರೆ ಅವನಿಂದ ಬರುವ ಉತ್ತರ ಲೌಕಿಕ. ಇಂದಿನ ಯಂತ್ರ ಜೀವನದ ಪೀಳಿಗೆಯಿಂದ ಪರಮಾರ್ಥದ ಕಲ್ಪನೆಯ ಮಾತು ಆಶಿಸುವುದು ಅಸಂಬದ್ಧ ಪ್ರಲಾಪ. ಇಲ್ಲಿ ಮಾನವನಿರುವುದು ಮಾಯೆಯ ಪಂಜರದೊಳಗೆ, ಅಹಂಭಾವದ ಅಜ್ಞಾನ ಸಮಾಧಿಯಲ್ಲಿ. ಅವನ ಉತ್ತರಗಳು, ನಾನು ಅರಸ, ನಾನು ಮಂತ್ರಿ, ನಾನು ಅಧಿಕಾರಿ, ನಾನು ವ್ಯಾಪಾರಿ, ನಾನು ಶ್ರೀಮಂತ, ನಾನು ವಿಜ್ಞಾನಿ, ನಾನು ತತ್ವಜ್ಞಾನಿ, ನಾನು ಹೆಣ್ಣು, ನಾನು ಗಂಡು ಎಂಬ ನಾನುಗಳು ಕೋಟಿ ರೂಪವಾಗಿ ತೋರುತ್ತಿದ್ದರೂ ಚೌಕಟ್ಟು ಮಾತ್ರ ಒಂದೇ ಅಹಂಭಾವದ ಅಥವಾ ದೇಹಾಭಿಮಾನದ ಚೌಕಟ್ಟು. ಮಾನವನ ಈ ಭೌತಿಕ ಶರೀರವು ಪಂಚತತ್ವಗಳಾದ ಭೂಮಿ, ಆಕಾಶ, ನೀರು, ಅಗ್ನಿ ಹಾಗೂ ವಾಯುಗಳಿಂದ ನಿರ್ಮಿತ. ವ್ಯಕ್ತಿಯ ಹುಟ್ಟನ್ನು ಅವನ ಶರೀರದಿಂದ ಗುರುತಿಸಲಾಗುತ್ತದೆ. ಇದು ಗಂಡು ಮಗು, ಹೆಣ್ಣು ಕೂಸು. ನಂತರ ಅವನು ಬೆಳೆದು ಶಾಲೆಗೆ ಹೋದಾಗ ಅವನ ದೇಹಕ್ಕೆ ಒಂದು ಹೆಸರು, ಹೆಸರು ರಾಮ ಅಥವಾ ಜಾನ್ ಆಗಿರಬಹುದು. ರಾಮ ಬೆಳೆದು ವೈದ್ಯಕೀಯ ಪರೀಕ್ಷೆ ಪಾಸು ಮಾಡಿದರೆ ಅವನಿಗೆ ಡಾಕ್ಟರ್ ಎನ್ನುತ್ತೇವೆ. ಜಾನ್ ಬೆಳೆದು ವೈಜ್ಞಾನಿಕ ಸಂಶೋಧನೆ ಮಾಡಿದರೆ ಅವನಿಗೆ ವಿಜ್ಞಾನಿ ಎನ್ನುತ್ತೇವೆ. ಅವರನ್ನು ಅವರ ಸ್ಥೂಲ ದೇಹ, ಅವರ ಭಾಷೆ, ಅವರ ವೃತ್ತಿಯಿಂದ ಗುರುತಿಸಲು ಪ್ರಯತ್ನಿಸುತ್ತೇವೆ. ಒಂದು ವೇಳೆ ರಾಮ ಅಥವಾ ಜಾನ್ ಸತ್ತರೆ ಜಡ ದೇಹ ವೈದ್ಯನೂ ಅಲ್ಲ, ವಿಜ್ಞಾನಿಯೂ ಅಲ್ಲ. ಅವನ ದೇಹದಲ್ಲಿ ಚೈತನ್ಯ ಇರುವವರೆಗೂ ಅವನು ಮಾನವ ಅಥವಾ ಜೀವಾತ್ಮ. ಚೈತನ್ಯ ಕಳೆದುಕೊಂಡ ದೇಹ ಜಡ ವಸ್ತು. ಈ ಚೈತನ್ಯ ಶಕ್ತಿಯೇ ದೇಹದಲ್ಲಿರುವ ನಾನು. ನಾನು ಎಂಬ ಚೈತನ್ಯ ಶಕ್ತಿಯೇ ಆತ್ಮ. ಅಹಂಭಾವದ ಸ್ಪರ್ಶವಿಲ್ಲದ ಈ ಆತ್ಮ ಒಂದು ಜ್ಯೋತಿ. ಜ್ಞಾನ ಜ್ಯೋತಿ ಸದಾ ಬೆಳಗುತ್ತದೆ. ಅಹಂಭಾವದ ಲೇಪವಿಲ್ಲದ ಶುದ್ಧಾತ್ಮನಲ್ಲಿ ಅಜ್ಞಾನ ಅಂಧಕಾರದ ಮಾತೇ ಇಲ್ಲ. ಆತ್ಮನ ಮೂಲ ಗುಣಧರ್ಮಗಳು ಶಾಂತಿ, ಆನಂದ, ಪ್ರೇಮ, ಪವಿತ್ರತೆ. ನಾನು ಪಂಚತತ್ವಗಳಿಂದ ಕೂಡಿದ ದೇಹ ಅಲ್ಲ, ನಾನು ಚೈತನ್ಯ ಸ್ವರೂಪ, ಅವಿನಾಶಿ ಆತ್ಮ ಎಂಬ ಅರಿವೇ ಅಂತರಂಗದ ಅರಿವು.
ನಾನು ದೇಹವಲ್ಲ, ಆತ್ಮ, ನಾನು ಅವಿನಾಶಿ. ಈ ಪೃಥ್ವಿ ಎಂಬ ರಂಗಮಂಚದ ಮೇಲೆ ಪಾತ್ರ ನಿರ್ವಹಿಸಲು ಬಂದ ಪಾತ್ರಧಾರಿ. ಹಾಗಾದರೆ ನನ್ನ ಸೂತ್ರಧಾರ ಯಾರು?
ನಾಮ ರೂಪ ಕ್ರಿಯೆ ಇಲ್ಲದ ಚಂದ್ರ, ಸೂರ್ಯ, ನಕ್ಷತ್ರ ಪುಂಜ, ನಕ್ಷತ್ರ ಗರ್ಭ ಮತ್ತು ಅವುಗಳನ್ನೊಳಗೊಂಡ ಆಕಾಶದ ಸುದ್ದಿಯೇ ಇಲ್ಲದ ಆ ಮೂಲ ಸ್ಥಳದಲ್ಲಿ ಎಲ್ಲೆಲ್ಲೂ ಶಾಂತಿ, ಆನಂದ, ಬೆಳಕುಗಳಿಂದ ಕೂಡಿದ ಆರನೆಯ ತತ್ವದ ಈ ಅಸ್ತಿತ್ವಕ್ಕೆ ಯಾವ ಬಂಧನವೂ ಇಲ್ಲ. ಈ ಬ್ರಹ್ಮ ತತ್ವದ ಮೂಲ ನಿವಾಸಿ ಆನಂದ ಸಾಗರ, ಶಾಂತಿ ಸಾಗರ, ಜ್ಯೋತಿ ಸ್ವರೂಪ, ನಿತ್ಯ ಸುಂದರ ಶಿವನನ್ನು ನಾವು ಸಹಸ್ರಾರು ಹೆಸರುಗಳಿಂದ ಕರೆಯುತ್ತೇವೆ. ಅವನೇ ಸೂತ್ರಧಾರಿ, ಸೃಷ್ಟಿಕರ್ತ, ಆತ್ಮಗಳ ಪಿತ, ಪರಮಾತ್ಮ. ಭಗವಂತನನ್ನು ಯಾವುದೇ ಹೆಸರಿನಿಂದ ಕರೆದರೂ ಜಗಕ್ಕೊಪ್ಪನೇ ದೇವ ಎಂಬುದು ವಿಶ್ವದ ಎಲ್ಲ ಪ್ರಮುಖ ಧರ್ಮಗಳು ಒಪ್ಪುತ್ತವೆ. ಆಯಾ ಧರ್ಮಗಳು ತಮ್ಮದೇ ಆದ ಧಾರ್ಮಿಕ ಸಿದ್ಧಾಂತಗಳನ್ನು ಹೊಂದಿವೆ. ಪರಮಾತ್ಮನನ್ನು ತಮ್ಮದೇ ಭಾಷೆ ರೀತಿಯಲ್ಲಿ ಹೆಸರಿಸಿವೆ. ಉದಾಹರಣೆಗೆ ಕ್ರೈಸ್ತರು ಗಾಡ್ ಎಂದು ಹೇಳಿದರೆ ಮಹಮ್ಮದಿಯರು ಅಲ್ಲಾಹ್ ಎಂದರು. ಯಹೂದಿಗಳು ಜೆಹೋವಾ ಎಂದು ಕರೆದರೆ ಭಾರತೀಯರು ಶಿವ ಎಂದು ಪೂಜಿಸಿದರು. ಕರೆಯುವ ಭಾಷೆಯ ಭಿನ್ನತೆ ಇದ್ದರೂ ಭಗವಂತನ ರೂಪ, ಗುಣ, ಧಾಮ ಕುರಿತು ಭಿನ್ನತೆ ಇಲ್ಲ. ಅಲ್ಲಾಹ್ ನೂರ್ ಹೇ, ಗಾಡ್ ಈಸ್ ಲೈಟ್ ಅಥವಾ ಭಗವಂತ ಜ್ಯೋತಿ ಸ್ವರೂಪ ಎಂದು ಹೇಳುವಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ. ಇಡೀ ವಿಶ್ವದ ಆತ್ಮಗಳಿಗೆ ತಂದೆಯಾದ ಆ ಭಗವಂತ ರೂಪದಲ್ಲಿ ನಿರಾಕಾರ ಜ್ಯೋತಿರ್ಬಿಂದು, ಬ್ರಹ್ಮತತ್ವ ಅಥವಾ ಶಾಂತಿಧಾಮ ನಿವಾಸಿಯಾದ ಆತ ಕಲ್ಯಾಣಕಾರಿ. ಸರ್ವ ಆತ್ಮಗಳಿಗೆ ಗತಿ ಸದ್ಗತಿ ನೀಡುವ ಅವನು ಅಜನ್ಮ, ಅಯೋನಿಜ, ಅವಿನಾಶಿ, ಅಶರೀರಿ, ಅವ್ಯಕ್ತ, ಅಭೋಕ್ತ. ಚೈತನ್ಯ ಶಕ್ತಿಯಾದ ಅವನು ಮಾನವ ಕುಲಕೋಟಿಯ ಬೀಜರೂಪ.
ಜಗಕ್ಕೆ ಒಬ್ಬನೇ ದೈವ, ವಿಶ್ವದ ಸರ್ವ ಆತ್ಮಗಳಿಗೆ ಒಬ್ಬನೇ ತಂದೆ. ಹಾಗಾದರೆ ಇಡೀ ವಿಶ್ವದ ಆತ್ಮರಾದ ನಾವೆಲ್ಲರೂ ಒಂದೇ ಕುಟುಂಬದ ಸದಸ್ಯರು. ನಮ್ಮದು ವಿಶ್ವ ಕುಟುಂಬ. ಆದರೂ ನಮ್ಮ ಮಧ್ಯೆ ದ್ವೇಷ, ಕಲಹ, ಮೇಲು ಕೀಳು ಹಾಗೂ ದಬ್ಬಾಳಿಕೆಯ ಗೊಂದಲವೇಕೆ?
ವಿಶ್ವ ಕುಟುಂಬ ಅಥವಾ ವಿಶ್ವ ಪರಿವಾರವೆಂಬುದು ಕೇವಲ ಪರಿಕಲ್ಪನೆಯೇ ಅಥವಾ ಹಿಂದೊಮ್ಮೆ ಅಸ್ತಿತ್ವದಲ್ಲಿ ಇತ್ತು ಎಂಬ ಪ್ರಶ್ನೆಗೆ ಹೌದು ಎಂಬ ಉತ್ತರ ಸಿಗುತ್ತದೆ. ಹಿಂದೊಮ್ಮೆ ಈ ಪೃಥ್ವಿಯ ಮೇಲೆ ಮಾನವ ದೇವಮಾನವನಾಗಿದ್ದ. ಇಡೀ ಮಾನವ ಕುಲ ಶಾಂತಿ, ಪ್ರೀತಿ ಹಾಗೂ ಸೌಹಾರ್ದತೆಯಿಂದ ಬಾಳುತ್ತಿದ್ದರು ಎಂಬ ವರ್ಣನೆ ಕೇವಲ ವಿವಿಧ ಧರ್ಮಗಳಲ್ಲಿ ಹೇಳಲಾಗಿದೆ. ಕ್ರಿಸ್ತನಿಗಿಂತ 3,000 ವರ್ಷಗಳ ಮುಂಚೆ ಪೃಥ್ವಿಯ ಮೇಲೆ ಪ್ಯಾರಡೈಸ್ ಇತ್ತು ಎಂದು ಕ್ರೈಸ್ತರು ಹೇಳಿದರೆ, ಇದನ್ನೇ ಇಸ್ಲಾಂ ಧರ್ಮದಲ್ಲಿ ಅಲ್ಲಾಹ್ ಕಾ ಬಗೀಚಾ ಅಥವಾ ಬಹಿಷ್ತ್ ಎಂದು ಹೇಳಲಾಗಿದೆ. ಭಾರತೀಯರಲ್ಲಿ ಕೂಡ ಸ್ವರ್ಗ ಅಥವಾ ಸುವರ್ಣಯುಗದ ವರ್ಣನೆ ಕಂಡುಬರುತ್ತದೆ. ಆಧುನಿಕ ವಿಜ್ಞಾನವು ಕೂಡ ವಿಶ್ವ ಪರಿವಾರದ ಸ್ಥಾಪನೆಗೆ ತನ್ನದೇ ಆದ ಪಾತ್ರ ವಹಿಸಿದೆ. ಉದಾಹರಣೆಗೆ ಇಂದು ವೈಜ್ಞಾನಿಕ ಆವಿಷ್ಕಾರಗಳು ಕೂಡ ವಿಶ್ವದ ಉದ್ದಳತೆಗಳನ್ನು ಕುಗ್ಗಿಸಿವೆ, ವಿಶ್ವವನ್ನು ಅತಿ ಚಿಕ್ಕ ಮನೆಯನ್ನಾಗಿ ಪರಿವರ್ತಿಸಿವೆ. ವಿಶ್ವದ ಯಾವುದೇ ಒಂದು ಮೂಲೆಯಲ್ಲಿ ಕುಳಿತು ಇನ್ನೊಂದು ಮೂಲೆಯಲ್ಲಿ ಏನು ನಡೆಯುತ್ತಿದೆ ಎಂಬುದು ಕೇಳಬಹುದು, ನೋಡಬಹುದಾಗಿದೆ. ವಿಜ್ಞಾನದ ದೃಷ್ಟಿಯಲ್ಲಿ ವಿಶ್ವ ಒಂದು ಚಿಕ್ಕ ಮನೆಯಾಗಿ ಕಂಡರೂ ಅದರಲ್ಲಿ ವಾಸಿಸುವ ನಾವು ಒಂದು ಕುಟುಂಬ ಅಥವಾ ಪರಿವಾರ ಆಗಿ ಬಾಳಲು ಸಾಧ್ಯವಾಗುತ್ತಿಲ್ಲ. ವಿಶ್ವ ಮಾನವರೆಲ್ಲರೂ ಸ್ಥೂಲ ಸಾಮೀಪ್ಯ ಹೊಂದಿದ್ದರೂ ಮಾನಸಿಕವಾಗಿ ದೂರ ಉಳಿದು ತಮ್ಮ ಮಧ್ಯೆ ಕಂದರವನ್ನು ನಿರ್ಮಿಸಿದ್ದಾರೆ. ಕಾರಣ ವಿಶ್ವ ಮಾನವ ಕೇವಲ ಕಾಲ್ಪನಿಕ ವಸ್ತುವಾಗಿಯೇ ಉಳಿದಿದ್ದಾನೆ. ವಿಶ್ವವೇ ನನ್ನ ಮನೆ, ಮಾನವ ಕುಲವೇ ನನ್ನ ಕುಟುಂಬ. ಹೌದು, ನಾನು ಹೇಳುತ್ತೇನೆ. ಆದರೆ ವಿಶ್ವದ ಇನ್ನೊಂದು ಮೂಲೆಯ ಆತ ನನ್ನನ್ನು ತನ್ನ ಕುಟುಂಬದ ಸದಸ್ಯನೆಂದು ಭಾವಿಸುತ್ತಾನೆಯೇ? ಆತ ಯಾರು? ನನಗೂ ಅವನಿಗೂ ಸಂಬಂಧವೇನು? ಸಂಬಂಧದ ನಿರ್ಣಯವಾಗದೇ ಇದ್ದಾಗ ಆತ ನನ್ನ ಕುಟುಂಬದ ಸದಸ್ಯನಾಗುವುದು ಹೇಗೆ? ಅವನು ಕಪ್ಪು, ನಾನು ಕಂದು, ಇನ್ನೊಬ್ಬ ಕೆಂಪು. ಅವನು ಹೇಳಿದ್ದು ನನಗರ್ಥವಾಗುವುದಿಲ್ಲ. ಅವನ ಭಾಷೆ ಬೇರೆ, ನನ್ನದೂ ಬೇರೆಯೇ. ಭಾಷೆ ಯಾವುದೇ ಇರಲಿ, ಆತನ ವೇಷ ಶುದ್ಧ ಹುಂಬತನದ್ದು. ಅರ್ಥ ಬೆತ್ತಲೆ, ತಲೆ ಕೂದಲಿಗೆ ಎಣ್ಣೆ ಇಲ್ಲ, ನಾಗರಿಕತೆಯ ಪ್ರಜ್ಞೆ ಇಲ್ಲ, ದೇಹ ಮುಚ್ಚಿಕೊಳ್ಳಬೇಕೆಂಬ ಅರಿವಿಲ್ಲ. ಮರ್ಯಾದೆಯೇ ಇಲ್ಲದ ಆತನೊಂದಿಗೆ ನಾನು ಹೇಗೆ ಸಂಬಂಧ ಕಲ್ಪಿಸುವುದು? ಇನ್ನೊಬ್ಬ ಆ ಕೆಂಪು ಮುಖದ ವ್ಯಕ್ತಿ, ಆತನೊಂದಿಗೆ ಮೈತ್ರಿ ಬೇಕು. ಆದರೆ ಆತ ನನ್ನ ಕಡೆಗೆ ನೋಡಲೂ ಸಿದ್ಧನಿಲ್ಲ. ಅವನು ಶ್ರೀಮಂತಿಕೆಯ ಪ್ರತೀಕ. ಅವನು ನನ್ನ ಕುಟುಂಬದ ಸದಸ್ಯನಾಗಬೇಕೆಂಬುದು ನನ್ನ ಇಚ್ಛೆ. ಆದರೆ ಅವನು ಒಪ್ಪಬೇಕಲ್ಲ. ನಾವು 3 ಜನ ಮನುಷ್ಯರೇ ಹೌದು, ಆದರೆ ನಮ್ಮ ಬಣ್ಣ, ಭಾಷೆ, ಇರುವಿಕೆ, ಅಂತಸ್ತು ಎಲ್ಲವೂ ಭಿನ್ನ. ನಮ್ಮ ನಂಬಿಕೆಗಳು ಕೂಡ ಹೊಂದಲಾರವು. ನನ್ನ ಜಾತಿ, ನಂಬಿಕೆ, ಧರ್ಮ, ಪ್ರಾಂತ ಅವನ ನಂಬಿಕೆ, ಜಾತಿ, ಧರ್ಮ, ಪ್ರಾಂತಗಳಿಗೆ ಹೊಂದಲಾರವು. ಇಂತಹ ಪರಿಸ್ಥಿತಿಯಲ್ಲಿ ನಾವೆಲ್ಲ ಒಂದೇ ಕುಟುಂಬ ಹೇಗೆ? ನಮ್ಮ ಮಧ್ಯೆ ವರ್ಣ, ಜಾತಿ, ಧರ್ಮ, ಭಾಷೆ ಗೋಡೆಗಳನ್ನು ಕಟ್ಟಿದವರಾರು? ನನಗೆ ಗೊತ್ತಿಲ್ಲ. ಆದರೆ ನಮ್ಮ ನಮ್ಮ ಮಧ್ಯೆ 108 ಗೋಡೆಗಳು ಆಗಲೇ ನಿರ್ಮಾಣಗೊಂಡಿವೆ. ಹೊಸ ಹೊಸ ಗೋಡೆಗಳು ನಿರ್ಮಾಣವಾಗುತ್ತಲೇ ಇವೆ. ನಾವು ಸಮೀಪವಿದ್ದರೂ ಅತಿ ದೂರದಲ್ಲಿದ್ದೇವೆ ಎಂಬ ಭಾವನೆ ಆಗುತ್ತಿದೆ. ನಾನು, ಅವನು, ಇನ್ನೊಬ್ಬ, ಮೂವರೂ ಪರಸ್ಪರ ಸಂಬಂಧ ಇಲ್ಲದವರು. ಆದರೂ ಯಾವುದೋ ಅಂತಃಶಕ್ತಿ ಆಕರ್ಷಿಸುತ್ತದೆ. ಅವನ ತಲೆಗೆ ಪೆಟ್ಟು ಬಿದ್ದರೆ ನನಗೆ ನೋವಾಗುತ್ತದೆ, ಇನ್ನೊಬ್ಬನ ರಕ್ತ ಸುರಿದರೆ ನನಗೆ ಸಂಕಟವಾಗುತ್ತದೆ. ಅವರ ಬಗ್ಗೆ ಪ್ರೀತಿ, ಅನುಕಂಪ ನನ್ನಲ್ಲಿ ತಲೆ ದೋರುತ್ತದೆ. ಯಾವುದೋ ಕಾರಣದ ಶಕ್ತಿ ನಮ್ಮನ್ನು ಆಕರ್ಷಿಸುತ್ತದೆ. ಮನಸ್ಸು ಹೇಳುತ್ತದೆ, ಇವನಾರವ ಇವನಾರವ ಎನ್ನಬೇಡ, ಇವನಮ್ಮವ ಇವನಮ್ಮವ ಎನ್ನು. ಆದರೆ ಮರುಕ್ಷಣದಲ್ಲಿ ಸ್ವಪ್ರತಿಷ್ಠೆ ಎದ್ದು ನಿಲ್ಲುತ್ತದೆ, ಅವನಿಂದ ದೂರ ನಿಲ್ಲಿಸುತ್ತದೆ. ಆಗ ಸ್ವಪ್ರತಿಷ್ಠೆಗೆ ಧಕ್ಕೆ ಉಂಟಾಗುತ್ತದೆ. ಅವನ ಪ್ರತಿ ಕಾರಣವಿಲ್ಲದೆ ಅಸೂಯೆ, ದ್ವೇಷ, ಕ್ರೋಧ ಉತ್ಪನ್ನವಾಗುತ್ತದೆ. ಯಾವ ಕಾರಣವೂ ಇಲ್ಲದೆ ಅವನನ್ನು ದ್ವೇಷಿಸಲಾಗುತ್ತದೆ. ಅವನ ಮೇಲೆ ಪ್ರಭುತ್ವ ಸಾಧಿಸುವ, ಇಲ್ಲವೇ ಅವನು ಶರಣಾಗಬೇಕು, ನನ್ನ ದಾಸನಂತೆ ನಡೆದುಕೊಳ್ಳಬೇಕು ಎಂಬ ದುರಾಸೆ ಮೂಡುತ್ತದೆ. ನಾನು ಹೀಗೆ ಬಯಸುವುದು ತಪ್ಪು ಎಂದು ಬುದ್ಧಿ ನನ್ನನ್ನು ಚುಚ್ಚಿ ಚುಚ್ಚಿ ಎಚ್ಚರಿಸುತ್ತದೆ. ಹೌದು, ತಪ್ಪು ಎಂದು ಅರ್ಥವಾಗುತ್ತದೆ. ಯಾವುದು ಬೇಕು, ಯಾವುದು ಬೇಡ, ಯಾವುದು ಸರಿ, ಯಾವುದು ತಪ್ಪು ಎಂಬ ನಿರ್ಣಯ ಶಕ್ತಿಯನ್ನೇ ಕಳೆದುಕೊಂಡು ಆಗ ಅಸಹಾಯಕನಾಗುತ್ತೇನೆ. ಇತರರ ಚಿಂತೆ ನನಗೇಕೆ, ನಾನು ಸಂತುಷ್ಟನಾಗಿದ್ದರೆ ಸಾಕು ಎಂದು ಯೋಚಿಸುತ್ತೇನೆ. ಆದರೆ ನಾನು ಯೋಚಿಸಿದಂತೆ ಎಲ್ಲವೂ ನಡೆಯುವುದಿಲ್ಲ. ಮನಸ್ಸಿನಲ್ಲಿ ತಿಳಿಯದಂತೆ ಸರಿ ತಪ್ಪುಗಳ ಮಾನಸಿಕ ಯುದ್ಧ ಪ್ರಾರಂಭವಾಗುತ್ತದೆ. ಮತ್ತೆ ವಿಜ್ಞಾನಕ್ಕೆ ಮೊರೆ ಹೋಗುತ್ತೇನೆ. ನಿದ್ರೆಗೆಂದು ಮಾತ್ರೆ ನುಂಗುತ್ತೇನೆ, ಏರ್ ಕೂಲರ್ ಹಾಕುತ್ತೇನೆ, ಆದರೂ ಹಾಸಿಗೆಯಲ್ಲಿ ಅಶಾಂತಿಯಿಂದ ಹೊರಳಾಡುತ್ತಿದ್ದೇನೆ. ನನ್ನ ಈ ಅಸಹಜ ವರ್ತನೆಗೆ, ವಿಚಾರಗಳಿಗೆ ಕಾರಣ ಹುಡುಕುತ್ತೇನೆ. ನನ್ನನ್ನು ಸುಖದ ಉಯ್ಯಾಲೆಯಲ್ಲಿ ಕೂರಿಸಿ ತೂಗುತ್ತಿರುವ ಭೌತಿಕ ವಿಜ್ಞಾನವೇ ಇದಕ್ಕೆ ಕಾರಣ. ವಿಜ್ಞಾನ ಮನೆಯ ಬಾಗಿಲಿಗೆ ಬಂದು ಭೋಗ ವಿಲಾಸದ ಸಾಧನಗಳನ್ನು ರಾಶಿ ರಾಶಿಯಾಗಿ ಒಟ್ಟುತ್ತಿದೆ. ಹಿಂದೆ ಕಂಡ ಕನಸುಗಳು ಇಂದು ಪ್ರತ್ಯಕ್ಷವಾಗಿ ನನಸಾಗುತ್ತಿವೆ. ಮಾನವನ ತಲೆಯಲ್ಲಿ ಮೊಳೆಯದ ಕಲ್ಪನೆಗಳು ಇಂದು ಸತ್ಯವಾಗಿ ಸುಳಿದಾಡುತ್ತಿವೆ. ಮತ್ತೆ ಕನಸು ಕಲ್ಪನೆಗಳು ಬೆಳೆಯುತ್ತಲೇ ನಡೆದಿವೆ. ಹಸಿವು ಬಾಯಾರಿಕೆಯಿಂದ ಬಳಲುವ ವ್ಯಕ್ತಿಯ ಎದುರಿಗೆ ಅನ್ನ ಮತ್ತು ನೀರು ಏಕಕಾಲಕ್ಕೆ ಬಂದರೆ ಮೊದಲು ಅನ್ನ ತಿನ್ನಬೇಕೋ ಅಥವಾ ನೀರು ಕುಡಿಯಬೇಕೋ ಎಂಬಂತೆ ಇಂದು ಸಾಮಾನ್ಯ ಮನುಷ್ಯನ ಸ್ಥಿತಿಗತಿಯಾಗಿದೆ. ವಿಜ್ಞಾನ ಮಾನವನ ನಿತ್ಯ ಜೀವನದಲ್ಲಿ ಪ್ರವೇಶ ಮಾಡಿ ಅವನ ಜೀವರಕ್ತವೇ ಆಗಿ ಪರಿಣಮಿಸಿ ಅವನ ಜೀವನ ಯಂತ್ರ ಜೀವನವನ್ನಾಗಿ ಪರಿವರ್ತಿಸುತ್ತಿದೆ. ಇಂತಹ ಯಂತ್ರ ಜೀವನದಲ್ಲಿ ಬುದ್ಧಿಗೆ ಮಾತ್ರ ಪ್ರಾಶಸ್ತ್ಯ, ಹೃದಯಕ್ಕಲ್ಲ. ಭೌತಿಕ ವಿಜ್ಞಾನದಿಂದ ಪ್ರೇರಿತವಾದ ಬುದ್ಧಿಯ ಎದುರು ಧರ್ಮ, ತತ್ವ, ನೀತಿ, ಸಂಬಂಧ ಎಲ್ಲವೂ ಕಳಚಿ ಬೀಳುವಂತಾಗಿದೆ. ಇದರ ಪ್ರಭಾವ ತಂದೆ, ತಾಯಿ, ಸಮಾಜ, ದೇವರು, ಪ್ರೇಮ, ವಾತ್ಸಲ್ಯ, ಪರೋಪಕಾರ, ಸಹಕಾರ ಎಲ್ಲವನ್ನೂ ಬದಿಗೆ ಸರಿಸಿ ತನ್ನತನ, ವ್ಯಕ್ತಿ ಸ್ವಾತಂತ್ರ್ಯ, ಸ್ವಪ್ರತಿಷ್ಠೆ ಬೆಳೆಸಿಕೊಳ್ಳುವಂತೆ ಮಾಡಿದೆ. ಸ್ವಪ್ರತಿಷ್ಠೆ, ಸ್ವಾರ್ಥ, ಸಂಕುಚಿತ ಮನೋಭಾವ ವ್ಯಕ್ತಿ, ಕುಟುಂಬ, ಸಮಾಜ, ರಾಷ್ಟ್ರಗಳ ಮಧ್ಯೆ ಗೋಡೆಗಳಾಗಿ ಬೆಳೆದು ವಿಶ್ವ ಕುಟುಂಬ, ವಿಶ್ವ ಮಾನವ, ವಿಶ್ವ ಬಂಧುತ್ವಕ್ಕೆ ಧಕ್ಕೆ ಉಂಟು ಮಾಡಿದೆ. ಆದ ಕಾರಣ ಇಂದು ಈ ಸುಂದರ ಸೃಷ್ಟಿಯಲ್ಲಿ ಮಾನವನ ಬದುಕು ಸರ್ವಾಂಗ ಸುಂದರವಾಗಿಲ್ಲ. ಕೆಲವರು ಸುಖಿ, ಕೆಲವರು ಅಸುಖಿಗಳು. ಇನ್ನೂ ಕೆಲವರು ಹೊರಗೆ ಸುಖಿಗಳಾಗಿ ಕಂಡರೂ ಒಳಗೆ ದುಃಖಿಗಳು. ಕೆಲವರು ಸಂಪನ್ನರು, ಉಳಿದವರು ದೀನರು. ಆದುದರಿಂದ ವಿಶ್ವದಲ್ಲಿ ಏರುಪೇರು, ತಾರತಮ್ಯ, ಗೊಂದಲ, ಗೋಳು. ಅಷ್ಟೇ ಏಕೆ? ಕೆಲವರು ನಡವಳಿಕೆಯಿಂದ ಶ್ರೇಷ್ಠರು, ಆರ್ಥಿಕವಾಗಿ ಹೀನರು. ಇನ್ನೂ ಕೆಲವರು ಆರ್ಥಿಕವಾಗಿ ಭದ್ರರು, ನಡವಳಿಕೆಯಿಂದ ಕನಿಷ್ಠರು. ಹೀಗಾಗಿ ಮಾನವ ಕುಲ ಚಿತ್ರ ವಿಚಿತ್ರವಾಗಿ ಹಲವಾರು ರೀತಿಯಲ್ಲಿ ಹರಿದು ಹಂಚಿ ಹೋಗಿದೆ. ಮನುಷ್ಯತ್ವ ಎಂಬುದು ಬಿಕ್ಕಿ ಬಿಕ್ಕಿ ಅಳುವಂತಾಗಿದೆ. ವಿಶ್ವದ ಹಲವಾರು ದೇಶಗಳಲ್ಲಿ ಮನುಷ್ಯರೆಂಬುವವರು ಮನುಷ್ಯತ್ವವನ್ನು ಸಾಯಿಸುತ್ತಿದ್ದಾರೆ. ದೀನರು ಮನುಷ್ಯ ಲೋಕದಿಂದ ದೂರ ಎಸೆಯಲ್ಪಟ್ಟಿದ್ದಾರೆ. ಇವರ ನರಳಾಟದ ಧ್ವನಿ ಕುಗ್ಗಿದೆ, ಇತರರಿಗೆ ಕೇಳಿಸುವಂತಿಲ್ಲ. ಸಭೆ, ಸಮ್ಮೇಳನ, ಒಪ್ಪಂದ ಅಥವಾ ಯುದ್ಧದ ಮೂಲಕ ವಿಶ್ವ ಬಂಧುತ್ವ ಅಥವಾ ವಿಶ್ವ ಪರಿವಾರದ ಸ್ಥಾಪನೆ ಆಗಲಾರದು. ಮಾನವನ ಮೇಲೆ ಹೊರಗಿನಿಂದ ಹೇರುವ ನೀತಿ, ಸಹಕಾರ, ವಿಶ್ವ ಪ್ರೇಮ ಎಷ್ಟು ದಿನ ನಡೆಯಬಹುದು? ಮಾನವನಲ್ಲಿ ಮರೆತು ಹೋದ ದೈವತ್ವ ಎಚ್ಚೆತ್ತರೆ ಅವನ ಅಧೋಮುಖವಾದ ಪ್ರವೃತ್ತಿ ತಾನಾಗಿಯೇ ಮಾಯವಾಗುತ್ತದೆ. ಆಧ್ಯಾತ್ಮಿಕ ಜೀವನ ಅವನಲ್ಲಿ ದೈವತ್ವವನ್ನು ತುಂಬುತ್ತದೆ. ಪವಿತ್ರತೆ, ಶಾಂತತೆ, ಅಂತರ್ಮುಖತೆ, ಮಧುರತೆ ಮುಂತಾದ ದೈವೀ ಗುಣಗಳಿಂದ ಪ್ರಕಾಶಿತನಾದ ಅವನಲ್ಲಿ ನೀತಿ, ಸದಾಚಾರ, ಸಹಕಾರ, ವಿಶ್ವಪ್ರೇಮ ಇತ್ಯಾದಿ ಸಹಜವಾಗಿ ಹೊರಹೊಮ್ಮುತ್ತವೆ. ದಿವ್ಯ ಜೀವನಕ್ಕೆ ದೇಶ, ಕಾಲ, ಭಾಷೆ ಯಾವುದೂ ಅಡ್ಡ ಬರಲಾರವು. ಇಡೀ ವಿಶ್ವ ಅವನ ಕುಟುಂಬವಾಗಿ ವಿಶ್ವದ ಸರ್ವ ಆತ್ಮರು ಅವನಿಗೆ ಸೋದರರಾಗುವರು.
ಪ್ರೀತಿ ದ್ವೇಷ, ಯುದ್ಧ ಶಾಂತಿ, ಇವೆರಡೂ ಒಂದೇ ನಾಣ್ಯದ ಎರಡು ಮುಖಗಳು. ಆತ್ಮನಾದ ನನ್ನ ಸಂಕಲ್ಪಗಳೇ ಎಲ್ಲಕ್ಕೂ ಕಾರಣ. ನನ್ನ ಸಂಕಲ್ಪಗಳ ಶಕ್ತಿ ಎಷ್ಟು?
ಯುದ್ಧಗಳು ಮೊದಲು ಮಾನವನ ಮನಸ್ಸಿನಲ್ಲಿ ಹುಟ್ಟುತ್ತವೆ ಎಂದು ಹೇಳಲಾಗುತ್ತದೆ. ವಿಶ್ವ ಶಾಂತಿಗೂ ಮಾನವನ ಮನಸ್ಸೇ ಮೂಲ ಸ್ಥಾನ. ವಿಶ್ವದ ಆಗುಹೋಗುಗಳಿಗೆ ಮಾನವನ ಸಂಕಲ್ಪಗಳೇ ಕಾರಣ. ಆತ್ಮನಾದ ನನ್ನ ಸೂಕ್ಷ್ಮ ಕರ್ಮೇಂದ್ರಿಯಗಳಾದ ಮನಸ್ಸು, ಬುದ್ಧಿ ಮತ್ತು ಸಂಸ್ಕಾರಗಳಲ್ಲಿ ಸಂಕಲ್ಪಗಳ ಉಗಮ ಸ್ಥಾನ ಮನಸ್ಸು. ಮನಸ್ಸು ಚೈತನ್ಯ ಚಿಲುಮೆ. ಈ ಚಿಲುಮೆಯಿಂದ ಹೊರಹೊಮ್ಮುವ ಸಂಕಲ್ಪಗಳಿಗೆ ಲೆಕ್ಕವಿಲ್ಲ. ಪ್ರತಿ ಸೆಕೆಂಡಿಗೂ ಸಾವಿರಾರು ಸಂಕಲ್ಪಗಳು ಬೆಳಕಿನ ವೇಗದಲ್ಲಿ ಸುಳಿದು ಹೋಗಬಹುದು. ಇವುಗಳಲ್ಲಿ ಕೆಲವು ಸಶಕ್ತವಾಗಿದ್ದರೆ ಇನ್ನೂ ಕೆಲವು ಅಶಕ್ತವಾಗಿರುತ್ತವೆ. ಮತ್ತೆ ಕೆಲವು ಸಕಾರಾತ್ಮಕ ಆಗಿದ್ದರೆ ಇನ್ನೂ ಹಲವು ನಕಾರಾತ್ಮಕ ಆಗಿರಬಹುದು. ಸಶಕ್ತ ಸಂಕಲ್ಪಗಳು ವ್ಯಕ್ತಿಯಲ್ಲಿ ದೃಢತೆ, ನಿಶ್ಚಯ ಹಾಗೂ ಛಲ ಹೊತ್ತು ತಂದರೆ, ಅಶಕ್ತ ಸಂಕಲ್ಪಗಳು ಸಂಶಯ, ಸಮಸ್ಯೆಗಳನ್ನು ಹುಟ್ಟುಹಾಕುತ್ತವೆ. ಸಕಾರಾತ್ಮಕ ಸಂಕಲ್ಪಗಳು ವ್ಯಕ್ತಿಯ ಜೀವನದಲ್ಲಿ ಸುಖ, ಶಕ್ತಿ, ಆನಂದ ಮೂಡಿಸಿದರೆ ನಕಾರಾತ್ಮಕ ಸಂಕಲ್ಪಗಳು ಅವನಿಗೆ ದುಃಖ, ಅಶಾಂತಿ, ಮಾನಸಿಕ ಹಿಂಸೆ ನೀಡುತ್ತವೆ. ವ್ಯಕ್ತಿ ವ್ಯಕ್ತಿಯ ಮಧ್ಯೆ ತಲೆದೋರುವ ವೈಚಾರಿಕ ಹಾಗೂ ಮಾನಸಿಕ ಕಂದರೆಗಳಿಗೆ ಮೂಲ ಕಾರಣ ಅಪಕ್ವ ಸಂಕಲ್ಪಗಳು. ವಿಶ್ವದ ಆಗುಹೋಗುಗಳಿಗೆ ವ್ಯಕ್ತಿಯೇ ಕಾರಣ. ಅವನ ಸಂಬಂಧಗಳು, ಅವನ ವಿಚಾರಗಳು, ವ್ಯಕ್ತಿ ವ್ಯಕ್ತಿಯ ಮಧ್ಯೆ ಬೆಳೆದ ವೈರತ್ವ ವಿಶ್ವದಲ್ಲಿ ಅಶಾಂತಿಗೆ ಕಾರಣವಾಗಬಹುದು. ವಿಶ್ವ ಶಾಂತಿ ಹಾಗೂ ಮಾನವನ ವೈಚಾರಿಕ ಶಕ್ತಿಗೆ ನೇರ ಸಂಬಂಧವಿದೆ. ಅವನ ಶುದ್ಧ ಸಂಕಲ್ಪಗಳು ವಿಶ್ವವನ್ನು ಒಂದುಗೂಡಿಸಿದರೆ ವಿಕಲ್ಪಗಳು ಅಶಾಂತಿ ಮತ್ತು ವೈರತ್ವಕ್ಕೆ ಕಾರಣವಾಗುತ್ತವೆ. ಆದ ಕಾರಣ ಅವನ ವಿಚಾರಗಳ ಪರಿವರ್ತನೆ ಅಗತ್ಯ. ವಿಶ್ವದ ಮಾನವರ ವೈಚಾರಿಕತೆಯಲ್ಲಿ ಪರಿವರ್ತನೆಯ ಅರ್ಥ ಸಾಮಾಜಿಕ ವ್ಯವಸ್ಥೆಯ ಪುನರುಜ್ಜೀವನ. ವೈಚಾರಿಕ ಪರಿವರ್ತನೆ ಸಕಾರಾತ್ಮಕವಾಗಿದ್ದರೆ ಮಾನವನ ಉತ್ಥಾನ ಸಾಧ್ಯ. ಶ್ರೇಷ್ಠ ವಿಚಾರಗಳು ಮಾನವೀಯ ಮೌಲ್ಯಗಳನ್ನು ಹೆಚ್ಚಿಸಿ ವಿಶ್ವದಲ್ಲಿ ಶಾಂತಿ, ಸೌಹಾರ್ದತೆ ತರಬಲ್ಲವು. ಆದ ಕಾರಣ ಸಾಮಾಜಿಕ ಪರಿವರ್ತನೆಗೆ ಮೂಲ ವ್ಯಕ್ತಿಯ ಸಂಕಲ್ಪಗಳ ಪರಿವರ್ತನೆ. ನಾವು ಮೊದಲು ನಮ್ಮ ನಮ್ಮ ಮನಸ್ಸನ್ನು ತಿದ್ದಿಕೊಳ್ಳುವ ಮೂಲಕ ಪರಿವರ್ತನೆಯ ಕೆಲಸ ಪ್ರಾರಂಭಿಸಬೇಕು. ಸಂಕಲ್ಪಗಳನ್ನು ಸಶಕ್ತ ಅಥವಾ ಸಕಾರಾತ್ಮಕಗೊಳಿಸುವುದು ರಾಜಯೋಗದಿಂದ ಸಹಜ. ಆತ್ಮನಾದ ನಾನು ನನ್ನ ಮೂಲ ಗುಣಧರ್ಮಗಳನ್ನು ಮರೆತರೆ ಅಶಕ್ತ ವಿಚಾರಗಳಿಗೆ ಆಹ್ವಾನ ನೀಡಿದಂತೆ. ನನ್ನ ಮೂಲ ಆತ್ಮಿಕ ಸ್ಮೃತಿಯಲ್ಲಿ ಸ್ಥಿತನಾದರೆ ಸಂಕಲ್ಪಗಳು ಶುದ್ಧಗೊಂಡು ಶ್ರೇಷ್ಠ ಕರ್ಮದಲ್ಲಿ ಪರಿವರ್ತನೆ ಹೊಂದಿ ವಿಶ್ವ ಪರಿವರ್ತನೆಗೆ ಕಾರಣವಾಗುತ್ತದೆ.
ನನ್ನ ಸಂಕಲ್ಪ ಶಕ್ತಿಯಿಂದ ವಿಶ್ವದಲ್ಲಿ ಅಮೂಲ್ಯ ಪರಿವರ್ತನೆ ತರಬಹುದಾದ ನಾನು ನನ್ನ ಕಾರ್ಯಕ್ಷೇತ್ರವಾದ ಈ ಪೃಥ್ವಿಯ ಕೊಡುಗೆಗಳನ್ನು ಇತರರೊಂದಿಗೆ ಹಂಚಿಕೊಳ್ಳಲು ಸಾಧ್ಯವಿಲ್ಲವೇ? ನಾನು ಈ ಸುಂದರ ವಸುಂಧರೆಯನ್ನು ಮತ್ತಷ್ಟು ಸುಂದರ ಮಾಡಲಾರನೆ?
ಮಾನವನ ವಾಸಸ್ಥಾನವಾದ ಈ ವಸುಂಧರೆ ಮಾನವನಿಗೆ ಸೃಷ್ಟಿಯಿಂದ ದೊರೆತ ಅತಿ ಸುಂದರ ಗೃಹ ಎನ್ನುವಲ್ಲಿ ಸಂದೇಹವೇ ಇಲ್ಲ. ಪೃಥ್ವಿಯ ಉಗಮ ಹಾಗೂ ಅದರ ಮೇಲೆ ಮಾನವನ ವಾಸ ವಿಜ್ಞಾನದ ದೃಷ್ಟಿಯಲ್ಲಿ ಅತಿ ನಿಗೂಢ ವಿಷಯ. ಮಾನವನ ಹುಟ್ಟು, ಭೂಮಿಯ ಉಗಮ ಹಾಗೂ ಸೃಷ್ಟಿಯ ರಚನೆ ಕುರಿತು ನೂರಾರು ವಿಜ್ಞಾನಿಗಳು ತಮ್ಮದೇ ಆದ ವಾದ ವಿವಾದಗಳನ್ನು ನಮ್ಮೆದುರಿಗೆ ಮಂಡಿಸಿದ್ದಾರೆ. ಇದರಿಂದ ಅನೇಕ ಪ್ರಶ್ನೆಗಳು ಉದ್ಭವಿಸಿವೆ. ಎಲ್ಲ ಪ್ರಶ್ನೆಗಳಿಗೆ ಆಧ್ಯಾತ್ಮಿಕ ಜ್ಞಾನ ಅತಿ ಸರಳ ಹಾಗೂ ಸಹಜವಾಗಿ ಉತ್ತರಿಸುತ್ತದೆ. ಸೃಷ್ಟಿ ಅನಾದಿ, ಅವಿನಾಶಿ, ಸೃಷ್ಟಿಯ ಕ್ರಿಯೆ ನಿರಂತರ. ಹಾಗೆಯೇ ಮಾನವನ ಹುಟ್ಟು ಸಾವುಗಳು ಕೂಡ ಒಂದು ನಿರಂತರ ಕ್ರಿಯೆ. ಈ ಸುಂದರ ವಸುಂಧರೆ ಕೇವಲ ಮಾನವನ ವಾಸಸ್ಥಾನ ಮಾತ್ರ ಅಲ್ಲ, ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ಜಲಚರಗಳಿಗೆ ಕೂಡ ವಾಸಸ್ಥಾನ. ಮಾನವ ಪೃಥ್ವಿಯ ಎಲ್ಲ ಪ್ರಾಣಿಗಳಿಗಿಂತಲೂ ಬುದ್ಧಿವಂತ ಪ್ರಾಣಿ. ಆದ ಕಾರಣ ಅವನು ಇತರ ಪ್ರಾಣಿಗಳ ಮೇಲೆ ತನ್ನ ಪ್ರಭುತ್ವ ಸಾಧಿಸಿದ್ದಾನೆ. ಸಾಕು ಪ್ರಾಣಿಗಳನ್ನು ತನ್ನ ಸೇವಕರನ್ನಾಗಿ ಮಾಡಿಕೊಂಡ ಅವನು ಕ್ರೂರ ಪ್ರಾಣಿಗಳ ಮೇಲೂ ತನ್ನ ಹಿಡಿತ ಹೊಂದಿದ್ದಾನೆ. ಆತ ಪ್ರಕೃತಿಯ ಅಮೂಲ್ಯ ಕೊಡುಗೆಗಳಾದ ನೆಲ, ನೀರು ಹಾಗೂ ಪರಿಸರವನ್ನು ತನ್ನ ಭೋಗಕ್ಕೆ ತಕ್ಕಂತೆ ಉಪಯೋಗಿಸುವ ಪ್ರಯತ್ನ ನಡೆಸಿದ. ಈ ವಸುಂಧರೆಯ ಪ್ರಾಕೃತಿಕ ಕೊಡುಗೆಗಳನ್ನು ತನ್ನ ಆಸ್ತಿಗಳೆಂದು ಪರಿಗಣಿಸಿದ. ಭೂಮಿ, ಆಕಾಶ ಹಾಗೂ ಸಮುದ್ರದ ಸಂಪನ್ಮೂಲಗಳ ಮೇಲೆ ತನ್ನ ಪ್ರಭುತ್ವ ಸಾಧಿಸಿದ. ವೈಜ್ಞಾನಿಕ ಸಂಶೋಧನೆ ಮತ್ತು ಸಾಧನೆಗಳು ಅವನನ್ನು ಮಹಾಮಾನವನನ್ನಾಗಿ ಮಾಡಿದವು. ಅವನು ತನ್ನ ಕಾರ್ಯವ್ಯಾಪ್ತಿಗೆ ಚಂದ್ರ, ಮಂಗಳ ಇತ್ಯಾದಿ ಗ್ರಹಗಳನ್ನು ತರುವ ನಿರಂತರ ಪ್ರಯತ್ನದಲ್ಲಿದ್ದು ನಂಬಲು ಅಸಾಧ್ಯವಾದ ಅನೇಕ ವಿಕ್ರಮಗಳನ್ನು ಸ್ಥಾಪಿಸಿದ್ದಾನೆ. ನಿಸರ್ಗವನ್ನೇ ಗೆಲ್ಲಲು ಹೊರಟ ನಮ್ಮ ಈ ಮಹಾಮಾನವ ಹಲವಾರು ಸಲ ನಿಸರ್ಗದ ವಿಕೋಪಗಳ ಎದುರಿಗೆ ಸೋಲು ಅನುಭವಿಸಿದ್ದಾನೆ. ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ಳಬಹುದಾದ ಅನೇಕ ವಿಪರೀತ ಪರಿಸ್ಥಿತಿಗಳನ್ನು ಎದುರಿಸಿದ್ದಾನೆ. ಪ್ರಕೃತಿ ಸಾಮಾನ್ಯವಾಗಿ ಮಾನವನ ಕಲ್ಯಾಣವನ್ನೇ ಇಚ್ಛಿಸುತ್ತದೆ. ಅವನ ಉಸಿರು ಕೂಡ ಪ್ರಕೃತಿಯ ಕೊಡುಗೆಯಾಗಿದೆ. ಅವನಿಗೆ ಪ್ರಕೃತಿಯ ಪ್ರೀತಿ, ಸಹಕಾರ, ಉಪಕಾರಗಳಿಲ್ಲದೆ ಹೋದರೆ ಅವನ ಜೀವನ ನರಕವಾಗುತ್ತದೆ. ವಿಪರ್ಯಾಸವೆಂದರೆ ಮಾನವ ಇಂದು ಪ್ರಕೃತಿಗೆ ಸವಾಲಾಗಿ ಬೆಳೆದಿದ್ದಾನೆ. ಪ್ರಕೃತಿಯ ಮೂಲ ಕೊಡುಗೆಗಳಾದ ಭೂಮಿ, ನೀರು, ಗಾಳಿಯನ್ನು ಮಲಿನಗೊಳಿಸಿದ್ದಾನೆ. ಅವನ ಅಪಕಾರದ ಕೃತ್ಯ ಹೆಚ್ಚಿದಾಗ ಪ್ರಕೃತಿಯ ವಿಕೋಪದ ಹಲವಾರು ಮುಖಗಳನ್ನು ನಾವು ಕಾಣುತ್ತೇವೆ. ನಿಸರ್ಗದ ವಿಕೋಪಕ್ಕೆ ವಿಜ್ಞಾನಿಗಳು ಹಲವಾರು ಕಾರಣಗಳನ್ನು ನೀಡಬಹುದು. ಅವುಗಳನ್ನು ಆಧ್ಯಾತ್ಮಿಕ ದೃಷ್ಟಿಯಿಂದ ವಿಶ್ಲೇಷಿಸಿದರೆ ವಾಯುಮಾಲಿನ್ಯ, ಜಲಮಾಲಿನ್ಯ ಹಾಗೂ ಪರಿಸರ ಮಾಲಿನ್ಯಕ್ಕೆ ಮೂಲ ಕಾರಣ ಮಾನವನ ವಿಚಾರ ಮಾಲಿನ್ಯ ಎಂದು ಹೇಳಬೇಕಾಗುತ್ತದೆ. ಮಾನವ ಅಥವಾ ಆತ್ಮನ ಮೂಲ ಗುಣಧರ್ಮ ಶಾಂತಿ, ಪ್ರೀತಿ, ಸೌಹಾರ್ದ, ಸಹಕಾರ, ಸಂತೋಷಗಳಿದ್ದರೂ ಅವನು ಭೌತಿಕ ಆಶೆ ಆಕಾಂಕ್ಷೆಗಳೆಂಬ ವಿಕಾರಗಳಿಗೆ ವಶೀಭೂತನಾದಾಗ ಅವನ ಸಂಕಲ್ಪಗಳು ಮಲಿನಗೊಂಡು ದ್ವೇಷ, ಅಸೂಯೆ, ಮದಮತ್ಸರಗಳಿಂದ ತುಂಬಿಕೊಳ್ಳುತ್ತವೆ. ಪ್ರಕೃತಿ ವಿಕೋಪಗೊಂಡಾಗ ಸಾವಿರಾರು ಜನರ ಸಾಮೂಹಿಕ ಮೃತ್ಯು ಸಾಧ್ಯ. ಅಕಾಲ ಮೃತ್ಯು ವಸುಂಧರೆಯ ವಾತಾವರಣದಲ್ಲಿ ಅಸ್ಥಿರತೆ, ಅಶುದ್ಧತೆ ಹುಟ್ಟಿಸುವ ಸಾಧ್ಯತೆಗಳಿವೆ.